ಜಯ ಶ್ರೀ ಹರಿಹರ ಚಿಂತ್ಯ ಸರ್ವದೇವೈಕವಂದ್ಯ ಪರಮ ಗುರು ರವಿಷ್ಠ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನೈನೋಸೌ ಶ್ರೀಪತಿರ್ ಮಾನದೋನಃ ಜಯಸ್ಯ ಜೋ ಅಖಂಡ ಗುಣೋರು ಮಂಡಲಃ ಸದೋದಿತೋ ಜ್ಞಾನಮರೀಚಿ ಮಾರಿ ಸವಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯಸ್ಯ ಜೋ ಅಕ್ಷೀಣ ಸುಖಾತ್ಮಬಿಂಬ ಸೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರ ಮಹಾ ಜೇಷ್ಠ ಸಂಖ್ಯೋರು ಬಲಾಂಬುಪೂರು ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರ ರಾಮ ಕೃಷ್ಣಾವತಾರೋ ಹರಿರೇ ಹರಿರೇಖ ಸಾಗರ ಯದಿ ತಂ ತವ ಭಕ್ತಾನಾಂ ಅಸ್ಮಾಕಂ ಹರೇ ಹರೇ ಸದಾ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತುಪೇ ಪರಮ ಭಗವತ್ ಸರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ನೆಕ್ಸ್ಟ್ ಪದ್ಯ ಜ್ಞಾನ ಪ್ರಕ್ರಿಯೆ ಸಂಧಿಯಲ್ಲಿ ನೈಂತ್ ಪದ್ಯ. ಈ ನೈಂತ್ ಪದ್ಯದಲ್ಲಿ ಹೀಗಿದೆ: ಇಷ್ಟ ಭೋಗ್ಯ ಪದಾರ್ಥ ದೊಳು ಶಿತಿ ವಿಷ್ಟ ನಾಮದಿ ಸರ್ವ ಜೀವರ ತುಷ್ಟಿ ಬಡಿಸುವ ದಿನದಿ ನದಿ ಸಂತುಷ್ಟ ತಾನಾಗಿ ಕೋಶದೊಳು ನೆಲೆಸಿದ್ದು ರಸಮಯ ಪುಷ್ಟಿ ಐದುಸುದಿಂದ್ರಿಯಗಳೊಳು ಪೇಷನಾಗಿದ್ದೆಲ್ಲ ವಿಷಯಗಳುಂಬ ತಿಳಿಸದಲೇ ಉಂಬ ತಿಳಿಸದಲೇ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡು ಎರಡು ಹೆಸರುಗಳನ್ನ, ವಿಷ್ಣು ಸಹಸ್ರನಾಮದಲ್ಲಿ ಬಂದ ಎರಡು ಹೆಸರುಗಳನ್ನ ಹೇಳ್ತಾ ಇದ್ದಾರೆ. ಇಷ್ಟ ಅಂತ ಒಂದು, ಇನ್ನೊಂದು ಶಿಪಿವಿಷ್ಟ. ಶಿಪಿವಿಷ್ಟ ಅಂತ ಎರಡು ಹೆಸರುಗಳು. ಈ ಎರಡು ಹೆಸರುಗಳು ನೋಡೋಣ. ಬಿಕಾಸ್ ಈ ಶಿಪಿವಿಷ್ಟ ಅಂಬೋದಲ್ಲಿ ಅನೇಕ ಮೀನಿಂಗ್ಸ್ ಬರ್ತಾ ಇದೆ. ಬೇಸಿಕಲಿ ಈ ಒಂದು ಪದ್ಯದಲ್ಲಿ ಏನು ದ ಥಾಟ್ ಫ್ಲೋ ಹೇಗಿದೆ ಅಂದ್ರೆ, ನಾವು ನೋಡ್ತಾ ಬಂದಿದ್ವಿ ಎಂಟು ಪ್ರಕೃತಿಗಳು ಹೇಳಿ, ಆಮೇಲೆ ಲಕ್ಷ್ಮೀ ರೂಪವನ್ನು ಹೇಳಿ, ಲಕ್ಷ್ಮೀ ರೂಪ ಆದ ಮೇಲೆ ಸಮೀರನ ರೂಪವನ್ನು ಸೇರಿಸಿದ್ದಾರೆ. ದಟ್ ಈಸ್ ಸೆವೆಂತ್ ಪದ್ಯದಲ್ಲಿ ಸೇರಿಸಿದ್ದಾರೆ. ಇದನ್ನ ನಾವು ಚಿಂತನೆ ಮಾಡಬೇಕು. ಈ ರೀತಿಯಿಂದ ನಮ್ಮ ಹೃದಯದಲ್ಲಿ ಧ್ಯಾನದಲ್ಲಿ ಈ ರೀತಿಯಾಗಿ ಇವರನ್ನ ಇಟ್ಟು ಚಿಂತನೆ ಮಾಡುತ್ತಾ ಧ್ಯಾನದಿಂದ ಯಾವಾಗ್ಲೂ ಧ್ಯಾನದಿಂದ ಕೂತ್ಕೊಳಕ್ ಆಗೋದಿಲ್ಲ. ಸೊ ಕೆಲವೊಮ್ಮೆ ಧ್ಯಾನ ಆದ ಮೇಲೆ ಆ ಚಿಂತನೆ ಇರಬೇಕು. ಧ್ಯಾನ ರೂಪ ಜ್ಞಾನ ರೂಪ ಆಗುತ್ತೆ. ಸೊ ಆ ಒಂದು ಚಿಂತನೆಯಿಂದ ಸ್ಮರಣೆಯಿಂದ ನಾವು ಕೆಲಸಗಳನ್ನ ಮಾಡಬೇಕು. ಸೊ ಈ ಚಿಂತನೆ ಇಲ್ಲದೆ ನಾರಾಯಣ ಲಕ್ಷ್ಮಿ ಮೂರು ರೀತಿಯಾಗಿ ಇದ್ದಾಳೆ, ಮೂರು ಗುಣದಿಂದ ಇದ್ದಾಳೆ, ಎಲ್ಲವೂ ಸಮೀರನ ರೂಪ ದ್ವಾರನೇ ಎಲ್ಲವೂ ಆಗತ್ತೆ ಅಂತ ಚಿಂತನೆ ಮಾಡಿ ನಾವು ಮಾಡಬೇಕು. ಅದು ಮಾಡದೇ ಇದ್ರೆ ನಮ್ಗೆ ಬಂದು ಮುಖ್ಯ ಫಲ ನಮ್ಗೆ ಸಿಕ್ಕೋದಿಲ್ಲ. ಆ ಚಿಂತನೆ ಮಾಡುತ್ತಾ ನಾವು ದೇವರ ಅಂದ್ರೆ ದೇವರು ಚಿಂತನೆ ಮಾಡುತ್ತಾ ಹೇಗೆ ಮಾಡ್ಲಿಕ್ಕಾಗತ್ತಂದ್ರೆ ಬ್ಯಾಕ್ ಆಫ್ ದ ಮೈಂಡ್ ಇವರಿಂದಲೇ ಆಗುತ್ತೆ. ಸೊ ಬೇಸಿಕಲಿ ಅದು ಹೇಗೆ ನಾವು ಹೌ ಟು ಬ್ರಿಂಗ್ ಇಟ್ ಇನ್ ಪ್ರಾಕ್ಟೀಸ್ ಅಂದ್ರೆ, ಐದನೇ ಸಂಧಿಯಲ್ಲಿ ಬಂದಂತೆ ಯಾವಾಗ್ಲೂ ನಮ್ಮ ದೇಹವನ್ನ ಒಂದು ರಥ ಅಂತ ಚಿಂತನೆ ಮಾಡಿದ್ರೆ ಹೆಲ್ಪ್ಸ್ ಅಸ್ ಅ ಲಾಟ್. ಒಂದು ನಮ್ಮ ದೇಹವೇ ಒಂದು ರಥ ಅಂತ ಅಲ್ಲಿ ಒಂದು ಉಪಾಸನೆ ಕೊಟ್ಟಿದ್ದಾರೆ. ಅದು ಅದು ಯಾವಾಗ್ಲೂ ನಾವೇ ವಿ ಜಸ್ಟ್ ಐಡೆಂಟಿಫೈ ಅವರ್ ಸೆಲ್ಫ್ ಲೈಕ್ ಅ ರಥ. ಆ ಒಳಗೆ ದೇವರನ್ನ ಇಟ್ಟಿರ್ತಾರೆ, ಇಟ್ಟು ಅಲ್ಲಿ ಒಂದು 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 ಅರ್ಚಕರು ನಿಂತಿರ್ತಾರೆ. ಅದು ಒಂದು ದೇವರು ಅಂತ ಅಲ್ಲಿ ದೇವರನ್ನ ಬಿಂಬನನ್ನ ಕೂಡಿಸಿಟ್ಟು ಆ ಅರ್ಚಕರು ಅಂಬೋದನ್ನ ಮುಖ್ಯ ಪ್ರಾಣ ಉಳಿದ ದೇವತೆಗಳು ಹೀಗೆ ಚಿಂತನೆ ಮಾಡಿ ಇದು ನನ್ನ ಈ ಜಡ ಈ ದೇಹದಲ್ಲಿ ಇದೆ ಅಂತ ಚಿಂತನೆ ಒಂದು ಮಾಡ್ತಾ ಇದೇ ರಥ ನಡೀತೀವಿ ಇದೇ ರಥ ಹೀಗೆ ಹೀಗೆ ಮಾಡ್ತಾ ಅದು ಅದು ಒಂದನ್ನ ಇಟ್ಟುಕೊಂಡು ನಾವು ಕೆಲಸಗಳನ್ನ ಮಾಡಿದ್ರು ನಮ್ಗೆ ದೇವರು ಒಳಗಿದ್ದಾನೆ. ಯಾರು ನಮ್ಗೆ ನಮಸ್ಕಾರ ಮಾಡಿದ್ರು ಆಗತ್ತೆ, ಯಾರು ನಮ್ಗೆ ಒಳ್ಳೆ ರೀತಿಯಿಂದ ಮಾಡಿದ್ರು ಎಲ್ಲವೂ ಇದಕ್ಕೆ ಆಗತ್ತೆ ಅಂಬೋ ಒಂದು ಚಿಂತನೆ ಮೆಲ್ಲಗ್ ಬರುತ್ತೆ. ಅದು ಇದ್ರೂ ಸಾಕು ನಮ್ಗೆ ಟು ಸ್ಟಾರ್ಟ್ ವಿತ್. ಸೊ ನಾವು ಅಂಬೋದು ಅವಾಗ ಜಸ್ಟ್ ಒಂದು ದೇಹ ಮಾತ್ರ ಉಳಿತಾ ರಥ ಮಾತ್ರ ಉಳಿಯತ್ತೆ, ಇದು ನಡೆಯೋದು ಎಲ್ಲವೂ ದೇವರಿಂದಲೇ ದೇವರು ನಡೆಸ್ತಾನೆ ಹೀಗಾಗತ್ತೆ. ಸೊ ಇದನ್ನ ಇಟ್ಟುಕೊಂಡು ನಾವು ಮಾಡೋದು. ಇದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಇದನ್ನ ಏನು ಹೇಳ್ತಾರಂದ್ರೆ, ಇಲ್ಲಿ ಭಗವಂತನಿಗೆ ಒಂದು ಒಂದು ಆಸ್ಪೆಕ್ಟ್ ಏನಂದ್ರೆ, ನಾವು ಬಿಂಬ ದೇವರ ಬಿಂಬನಾಗಿದ್ದು ಅವನು ಎಲ್ಲ ಕೆಲಸ ಮಾಡ್ತಾನೆ ಅಂತ ಹೇಳಿ ಆ ಬಿಂಬ ಪ್ರತಿಬಿಂಬ ಹೇಳುವಾಗ ಅಲ್ಲಿ ಏನು ಚಿಂತನೆ ಮಾಡಿದ್ವಿ, ಬಿಂಬ ಭಗವಂತ ಇದ್ರನು ಬಿಂಬ ಜ್ಞಾನ ಆನಂದಮಯವಾಗಿ ಎಲ್ಲವೂ ಇದ್ರನು ನನ್ನಲ್ಲಿ ಕೆಟ್ಟತನ ಕೆಟ್ಟ ಕಾರ್ಯ ಯಾರಿಗೆ ಆಗತ್ತೆ? ಬಿಂಬ ಕೆಟ್ಟದಲ್ಲದೆ ನಾರಾಯಣ ಹಾಗೇ ಇರ್ತಾನೆ, ಅಧಿಕಾರಿ ಅವನು, ಚೇಂಜ್ ಇಲ್ಲ ಏನು. ಯಾಕೆ ಇದೆಲ್ಲ ಆಗತ್ತ ಅಂದ್ರೆ, ಆವಾಗೆ ನಾವು ನೋಡಿದೀವಿ ಆ ನಮ್ಮ ಬಿಂಬ ಪ್ರತಿಫಲನೆ ಆಗಬೇಕು ಅಂದ್ರೆ ಅದಕ್ಕೆ ಒಂದು ಮೀಡಿಯಂ ಬೇಕು. ಅಂದ್ರೆ ನಾವು ಒಂದು ಮಿರರ್ ಮುಂದೆ ನಿಂತಾಗೆ ಆ ಮಿರರ್ ಈಸ್ ಅದಕ್ಕೆ ಉಪಾಧಿ ಅಂತ ಕರೀತಾರೆ. ಪ್ರತಿಫಲಿಸುವಂತ ಒಂದು ಮೀಡಿಯಂ ಉಪಾಧಿ ಅಜ್ಜಂಟ್ ಅಂತ ಕರೀತಾರೆ. ಅದು ಚಂದಾಗಿದ್ರೆ ಹಾಗೆಯೇ ನಾವು ಎಲ್ಲ ಡ್ರೆಸ್ಅಪ್ ಮಾಡ್ಕೊಂಡು ನಿಂತ್ರೆ ಹಾಗೆಯೇ ಚಂದ ಕಾಣಿಸುತ್ತೆ. ಅದಕ್ಕೆ ಆ ಒಂದು ಮಿರರ್ ಅದೇ ಉಪಾಧಿ ಅದು ಸ್ವಲ್ಪ ಮಸುಕು ಇದ್ರೆ ಸರಿ ಕಾಣಿಸೋದಿಲ್ಲ. ಹಾಗೇನೆ ನಮ್ಮ ಚೈತನ್ಯ ಬಿಂಬಕ್ಕೆ ಚೈತನ್ಯ ಉಪಾಧಿ ಏನು ಅಂದ್ರೆ ದೇವರು ಬಿಂಬ, ರಿಫ್ಲೆಕ್ಟಿಂಗ್ ಮೀಡಿಯಮೋ ಜೀವನೇ, ರಿಫ್ಲೆಕ್ಟೆಡೋ ಜೀವನೇ, ಉಪಾಧಿ ಪ್ರತಿಬಿಂಬ ಎರಡು ಜೀವ ಅಂತ ನಾವೆಲ್ಲ ನೋಡಿದ್ದೀವಿ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ತರ್ತಾ ಇದ್ದಾರೆ ಸಂಕೃಷ್ಣ ಒಡೆಯರು ಕಾಮೆಂಟ್ರಿ ಇಂದ, ಇದನ್ನ ಇಂಡೈರೆಕ್ಟ್ ಆಗಿ ಹೊಟ್ಟೆಯಲ್ಲಿ ಇರುವಂತ ಬಿಂಬ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಉಪಾಧಿ ಎಂಬುದು ಸ್ವರೂಪ, ಉಪಾಧಿ ಅಂದ್ರೆ ಮೀಡಿಯಂ, ರಿಫ್ಲೆಕ್ಟಿಂಗ್ ಮೀಡಿಯಂ, ಒಂದು ಮಿರರ್ ತರ. ಮಿರರ್ ಇಸ್ ದ ರಿಫ್ಲೆಕ್ಟಿಂಗ್ ಮೀಡಿಯಂ ಅಂಡ್ ಪ್ರತಿಬಿಂಬ ಬೀಳೋದು ಮಿರರ್ಲೇ ಬೀಳುತ್ತೆ. ಸೊ ಹಾಗೇನೆ ಜೀವನೇ ಉಪಾಧಿ, ಜೀವನೇ ಪ್ರತಿಬಿಂಬ ಅಂತ ಆಯ್ತು. ಇದು ಚೇತನ, ದೇವರು ಚೇತನ, ಪ್ರತಿಬಿಂಬ ಬೀಳೋದಾಯ್ತು. ಇದನ್ನ ಬಿಟ್ಟು ಇನ್ನೊಂದು ಉಪಾಧಿನೂ ಇದೆ ಅಂತ ಆಚಾರ್ಯರು ಹೇಳ್ತಾರೆ. ಏನ್ ಇನ್ನೊಂದು ಉಪಾಧಿ ಅಂತ ಹೇಳ್ತಾರಲ್ಲಿ, ಈ ಸಂಸಾರದಲ್ಲಿ ಏನಾಗತ್ತಂದ್ರ ಒಂದು ಜಡ ಉಪಾಧಿನೂ ಇದೆ ಅಂತ ಹೇಳ್ತಾರೆ. ಏನು ಜಡ ಉಪಾಧಿ? ಚೇತನ ಉಪಾಧಿ ನಮಗೆ ಗೊತ್ತು, ಅದೇ ನಮ್ಮ ಜೀವ. ದೇವರ ಪ್ರತಿಬಿಂಬ ಜೀವ ಅಂತ ಆಯ್ತು, ಜೀವ ಇದ್ದಾನೆ. ಈ ಜೀವಕ್ಕೆ ಈವಾಗ ಒಂದು ದೇಹದ ಸಂಪರ್ಕ ಬಂದಿದೆ. ಈ ದೇಹದ ಸಂಪರ್ಕ ಬರೋದಕ್ಕೆ ಏನು ಕಾರಣ? ಇದು ಹಿಂದೆ ನಾವು ಅನೇಕ ಕಡೆ ನೋಡಿದ್ದೀವಿ, ಬಟ್ ಅದು ಅಲ್ಲಿನ ಎಕ್ಸ್ಪ್ಲನೇಷನ್ ಅಷ್ಟು ಬೇಕಾಗಿದ್ದಿಲ್ಲ. ಯಾಕೆ ಇದು ಆಕ್ಚುಲಿ ಸೆವೆಂತ್ ಸಂಧಿಯಲ್ಲಿ, ಸೆವೆಂತ್ ಇಲ್ಲ ಸಿಕ್ಸ್ತ್ ಸಂಧಿಯಲ್ಲೇನು, ಸಿಕ್ಸ್ತ್ ಸಂಧಿಯಲ್ಲಿ ಹೇಳುವಾಗ 16ನೇ ಪದ್ಯ 17ನೇ ಪದ್ಯ ಎಲ್ಲ ನೋಡುವಾಗ ತಲೆಯೊಳಗೆ ನಾರಾಯಣನು ಕಂಠದಲ ಒಡಲಳೆ ವಾಸುದೇವನು, ದೇವರಿಗೆ ಹೇಗೆ ನಮ್ಮ ಇಡೀ ದೇಹದಲ್ಲಿ ಅಥವಾ ಪುರುಷ ರೂಪದಿಂದ ನಿಂತಿದ್ದಾನೆ, ವಿರಾಟ ರೂಪದಿಂದ ನಿಂತಿದ್ದಾನೆ, ಹೀಗೆ ಅನೇಕ ರೀತಿಯಾಗಿ ಆ ಈ ಸ್ಥೂಲ ದೇಹದಲ್ಲಿ ಇರುವಂತ ಭಗವಂತನ ರೂಪಗಳನ್ನು ನೋಡಿದ್ದೀವಿ. ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಬಂತು ಆ ಒಂದು ಬಿಂಬ? ನಾವು ಬಂದು ಇಲ್ಲಿ ಹೊರಗೆ ಸ್ಥೂಲ ದೇಹ ಬರುವಾಗ ಬಿಂಬ ಹೊರಗೆ ಸೂರ್ಯ ಮಂಡಲದಿಂದ ಹೀಗೆ ಬಂದು ಈ ದೇಹ ಬರತ್ತ, ಆಮೇಲೆ ಹೋಗುವಾಗ ಹೋಗತ್ತ, ಇದೆಲ್ಲಾನು ಅನೇಕ ಕಡೆ ನೋಡಿದ್ದೀವಿ. ಇದು ಅಂದ್ರೆ ಸ್ಥೂಲ ದೇಹ ಅನಿರುದ್ಧ ದೇಹ ತನಕ ಒಂದು ಕಟ್ ಆಫ್, ಆಮೇಲೆ ಹೊರಗೆ ಬರೋದು ಹೊರಗಿಂದ ಬರತ್ತ, ಹೀಗೇನು ನೋಡ್ತಾ ಬಂದಿದ್ದೀವಿ. ಆ ಒಂದು ಬರೋದು ಹೇಗೆ ಅಂದ್ರೆ ಇನ್ನೊಂದು ಉಪಾಧಿ ಹೇಳ್ತಾರೆ, ಒಂದು ಸ್ವರೂಪ ಉಪಾಧಿ, ಒಂದು ಅಲ್ಲಿ ಸ್ವರೂಪವೇ ಪ್ರತಿಬಿಂಬ ಆಗಿದೆ. ಇನ್ನೊಂದು ಉಪಾಧಿ ಜಡ ಉಪಾಧಿ. ಅದು ಹೇಗಾಗತ್ತೆ? ದೇವರು ಚೇತನ ಅಂದ್ರೆ ಚೈತನ್ಯ ತುಂಬಿರುವವನು, ಪರಮಚೇತನ ಅವನು, ಚೇತನ ಅಂತ ಹೇಳ್ಬಾರ್ದು, ಪರಮಚೇತನ. ಅದಕ್ಕೆ ಉಪಾಧಿ ಹೇಗೆ, ಜಡ ಹೇಗೆ ಉಪಾಧಿ ಹೇಳ್ತೀರ ಅಂದ್ರೆ ಇದೇ ಮಿರರ್ ಎಕ್ಸಾಂಪಲ್. ನಾವು ನಿಂತಿರ್ತೀವಿ ಮಿರರ್ಲಿ, ಬಿಡೋದು ಜಡವೇ ಆಗತ್ತೆ. ಜಡ ಉಪಾಧಿ ಇರಬಾರದು ಅಂತ ಏನೇನೂ ಇಲ್ಲ. ಇಲ್ಲಿ ಬಿಂಬ ಭಗವಂತ ಇದ್ರನು ಆ ಬಿಂಬದ ಎಲ್ಲವೂ ಪ್ರತಿಬಿಂಬದಲ್ಲಿ ಪ್ರತಿಫಲಿಸಬೇಕು ಎಂಬುದಿಲ್ಲ. ಈವನ್ ಮಿರರ್ ಎಕ್ಸಾಂಪಲ್ ತಗೊಂಡನು, ಒಂದು ಒಳ್ಳೆ ಪರಿಮಳವಾಗಿರುವಂತಹ ಹೂವನ್ನ ಆ ಮಿರರ್ ಮುಂದೆ ನೀವು ಇಟ್ಟರೆ ಏನಾಗತ್ತೆ, ಅದು ಅದೇ ಕಾಣಿಸುತ್ತೆ ಹೊರತು ಆ ಹೂವಲ್ಲಿ ಇರುವಂತ ಪರಿಮಳ ಅಲ್ಲಿ ಪ್ರತಿಬಿಂಬದಲ್ಲಿ ಆಗೋದಿಲ್ಲ, ಪ್ರತಿಫಲಿಸೋದಿಲ್ಲ. ಹಾಗೇನೆ ಇನ್ನೊಂದು ಉಪಾಧಿ ಇದೆ, ಒಂದು ಸ್ವರೂಪ ಉಪಾಧಿ, ದಟ್ ನಮ್ಗೆ ಎಲ್ಲರಿಗೂ ಗೊತ್ತು. ಇನ್ನೊಂದು ಜಡ ಉಪಾಧಿ ಅದು ಏನು ಅಂದ್ರೆ, ಅಲ್ಲಿ ಹೇಳ್ತಾರೆ ಫಸ್ಟ್ ಲಿಂಗ ದೇಹ ಬಂತಲ್ಲ, ಈ ಲಿಂಗ ದೇಹ ಅದು ಒಂದು ದೇಹ, ಅದು ಹೇಗ ಇದೆ ಅಂದ್ ಅದಕ್ಕೆ ಏನು ಏನು ಅದಕ್ಕೆ ಲಿಂಗ ದೇಹ ಹಾಗೆ ಒಂದು ಫಾರ್ಮ್ ಅಲ್ಲಿ, ವಾಟ್ ಎವರ್ ಫಾರ್ಮ್ ಇಟ್ ಎಸ್, ಅದು ನಿಲ್ಲಬೇಕು, ಅನಿರುದ್ಧ ದೇಹ ನಿಲ್ಲಬೇಕು. ಆಮೇಲೆ ಮೋರ್ ಎಸ್ಪೆಷಲಿ ಈ ಸ್ಥೂಲದಲ್ಲಿ ಆಕಾರ ವಿಶೇಷದಿಂದ ನಿಲ್ಲಬೇಕು ಅಂದ್ರೆ ಅದಕ್ಕೆ ಏನು ಉಪಾಧಿ, ದೇವರದ್ದು ಪ್ರತಿಫಲಿಸಬೇಕು. ಯಾಕೆ ಅಂದ್ರೆ ತಲೆಯೊಳಗೆ ನಾರಾಯಣ ಇದ್ದಾನೆ ಅಂತ, ಎಡಭಾಗದಲ್ಲಿ ಪ್ರದ್ಯುಮ್ನ, ಬಲಭಾಗದಲ್ಲಿ ಅನಿರುದ್ಧ, ಹೀಗೆ ಕೆಳಗಡೆ ಸಂಕರ್ಷಣ, ಮಧ್ಯದಲ್ಲಿ ವಾಸುದೇವ, ಹೀಗೆ ಪೂರ್ತಿ ತುಂಬಿದ್ದಾನೆ ಅಂದ್ರೆ ಅದಕ್ಕೆ ಏನು ಅಂದ್ರೆ ಅದಕ್ಕೆ ಉಪಾಧಿ ಯಾವುದು ಅಂದ್ರೆ ಜಡವಾದ ಅಂತಃಕರಣ. ಅದು ಅದು ಲಿಂಗದೇಹದಲ್ಲೇ ಇದೆ. ಆ ಜಡವಾದ ಅಂತ ಎಲ್ಲವೂ ಲಿಂಗದೇಹದಲ್ಲೇ ಇದೆ. ಎವ್ರಿಥಿಂಗ್ ಕರ್ಮ ಅಲ್ಲೇ ಬೇಸಿಕಲಿ ಜಡ ಕರ್ಮ. ಆ ಕರ್ಮದೇಹ ಅಂತಾನೆ ಅದಕ್ಕೆ ಕರೀತಾರಂತ ನೋಡಿದ್ವಿ ಹಿಂದಿನ ಪದ್ಯದಲ್ಲಿ. ಆ ಕರ್ಮದೇಹಕ್ಕೆ ಅದಕ್ಕೆ ಬೇಕಾದ್ದು, ಸೊ ಆ ಅಂತಃಕರಣ ಅಂತ ಏನಿದೆಯೋ ಅದನ್ನೇ ಉಪಾಧಿಯಾಗಿ ಇಟ್ಟುಕೊಂಡು ಈ ದೇಹದಲ್ಲಿ ಪ್ರತಿಫಲಿಸುತ್ತ. ಸೊ ಇವಾಗೆ ಈ ಒಂದು ಲಕ್ಷಣದಿಂದ ಏನಾಗಿದೆ ಅಂದ್ರೆ, ಸೊ ದೇವರಿಗೆ ಹೇಗೆ ಈ ಜಡಕ್ಕೆ ಜಡ ಪ್ರತಿಬಿಂಬ ಹೇಗೆ ಬರುತ್ತೆ ಅಂದ್ರೆ, ದೇವರು ಯಾವ ಕ್ವಾಲಿಟೀಸ್ ಅನ್ನ ವ್ಯಕ್ತ ಮಾಡುತ್ತಾನೋ ಅದು ಇಟ್ ಗೆಟ್ಸ್ ರಿಫ್ಲೆಕ್ಟೆಡ್. ದೇವ ತನ್ನ ಯಾವಾಗಲೂ ಈ ಒಂದು ಲಕ್ಷ್ಮಿಯಲ್ಲಿ ದೇವರಿದ್ದಾಗಲೂ ಸ್ವತಂತ್ರ ಅಂಬೋ ತನ್ನ ಕ್ವಾಲಿಟಿಯಲ್ಲಿ ಪ್ರತಿಫಲಿಸುತ್ತ ಇರೋದಿಲ್ಲ. ಆದ ಕಾರಣದಿಂದ ಲಕ್ಷ್ಮಿಗೆ ಇಲ್ಲ. ಸೊ ಒಂದೊಂದಲ್ಲಿ ಜ್ಞಾನ ಆನಂದ ಎಷ್ಟೆಷ್ಟು ಪ್ರತಿಫಲನ ಮಾಡ್ತಾನೋ ಅಷ್ಟೆಷ್ಟು ಅಲ್ಲಿ ಬಂದು ನಿಲ್ಲತ್ತ. ಸೊ ಹೀಗೇನೆ ಅವನು ಇಲ್ಲಿ ಬಂದು ಈ ಆಕಾರ ವಿಶೇಷ, ಇವಾಗ ನಮ್ಗೆ ಒಂದು 5 ಫೀಟ್ ದೇಹ ಬಂದಿದೆ ಅಂದ್ರೆ ಇಲ್ಲಿ ಇರುವಂತ ಆಕಾರ ವಿಶೇಷ ಬರಬೇಕಂದ್ರೆ ಅದು ದೇವರ ಜಡವಾದ ದೇವರಿಗೆ ಅಲ್ಲಿ ಚೈತನ್ಯತ್ವ ಅಂತ ಆ ಚೇತನಾ ಶಕ್ತಿ ಅದನ್ನ ಅಲ್ಲಿ ಪ್ರತಿಫಲಿಸೋದಿಲ್ಲ. ಆಕಾರ ವಿಶೇಷ ಒಂದು ತಲೆ, ಒಂದು ಕಣ್ಣು, ಒಂದು ಈ ತರ ಇರೋದನ್ನ ಪ್ರತಿಫಲಿಸ್ತಾನೆ ಅಕಾರ್ಡಿಂಗ್ ಟು ಅವರ್ ಅಂತಕ್ಕನ್ನ. ಅದು ಅದನ್ನ ಉಪಾಧಿಯಾಗಿ ಇಟ್ಟುಕೊಂಡು ಅಲ್ಲಿರುವಂತ ಲಿಂಗದೇಹದಲ್ಲಿ ಇರುವಂತಹ ಕರ್ಮ ಇದೆಲ್ಲ ಇಟ್ಟುಕೊಂಡು ಇದು ಪ್ರತಿಫಲನ ಮಾಡುತ್ತಾನೆ ಅಂತ ಹೇಳ್ತಾರೆ. ಇದು ಯಾಕೆ ಬೇಕು ಅಂದ್ರೆ ದೇವರು ಇಲ್ಲಿ 2 ರೂಪಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ದೇವರು ಸೃಷ್ಟಿ ಮಾಡ್ಲಕ್ಕ ಮುಂಚೆನೆ ಈ ರೂಪಗಳೆಲ್ಲ ಇರತ್ತೆ. ಇದು ಎಲ್ಲಿ ಹೇಳ್ತಾನೆ ಅಂದ್ರೆ ದೇವರು ಅರ್ಜುನನಿಗೆ ಹೇಳ್ತಾನೆ. ಅರ್ಜುನನಿಗೆ ಹೇಳೋವಾಗ ಅರ್ಜುನನ ಹತ್ರ ಹೇಳ್ತಾನೆ, ನೋಡು ನಿಮ್ಗೆ ನನ್ನ ರಹಸ್ಯವಾದ ಒಂದು ವಿಶೇಷಗಳನ್ನ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಏನು ಅಂದ್ರೆ ನಾನು ಅಪ್ರಾಕೃತನಾಗಿ ಇದ್ದರೂ ನಾನು ಕೂದಲ ಒಳಗೇನೋ ನಖದ ಒಳಗೇನೋ ಎಲ್ಲ ಕೂದಲಿಂದ ಶುರು ಮಾಡಿ ಎಲ್ಲ ರೋಮಗಳಾಗಲಿ ಪ್ರಾಕೃತ ವಸ್ತುಗಳು, ಪ್ರಾಕೃತ ರೋಮಗಳು, ಪ್ರಾಕೃತ ಉಗುರು, ಪ್ರಾಕೃತ ಅಂಗ ಅಂಗ, ಪ್ರತಿ ಅಂಗಗಳಲ್ಲಿ ಪ್ರಾಕೃತವಾಗಿರುವಂತ ಈ ಕೈ, ಕಾಲು, ಮೂಗು ಒಂದೊಂದಿಲಿನು ಹೇಗೆ ಪ್ರವೇಶ ಮಾಡಿದ್ದೀನಿ ಅಂಬೋದನ್ನ ನನಗೆ ಹೇಳ್ತೀನಿ. ಇದು ಯಾವುದು ಅಂದ್ರೆ ಇದು ಶಿಪಿವಿಷ್ಟ ಅಂತ. ಶಿಪಿವಿಷ್ಟ ಅಂಬೋ ಹೆಸರಿನಿಂದ ನಾನು ಎಲ್ಲದಲ್ಲಿನೂ ತುಂಬಿದ್ದೀನಿ ಅಂತ ಹೇಳ್ತಾರೆ. ಸೊ ಆ ಶಿಪಿವಿಷ್ಟ ಅಂಬೋ ಶಬ್ದಕ್ಕೆ ಏನು ಅಂದ್ರೆ ಭಗವಂತನ ಇದಕ್ಕೆ ಅನೇಕ ವಿಷ್ಣು ಸಹಸ್ರನಾಮದಲ್ಲಿ ಬಂದ ಹೆಸರು. ಸೊ ಇದಕ್ಕೆ ಅನೇಕ ಅರ್ಥ ಇದನ್ನು ಇಲ್ಲಿ ಮೇನ್ ಆಗಿ ಏನ್ ಹೇಳ್ತಾರೆ ಅಂದ್ರೆ ಶಿಪಿ ಅಂದ್ರೆ ಆ ಭಗವಂತ ಆ ಒಂದು ಪದಾರ್ಥಗಳಲ್ಲಿ ಅಂದ್ರೆ ಬೇಸಿಕಲಿ ದೇವರು ಬಂದು ಎಲ್ಲ ಯಜ್ಞರಾಮಕ ಭಗವಂತ ದೇವರು ಎಲ್ಲವನ್ನು ಯಜ್ಞ ಅಂದ್ರೆ ಏನು ಬೇಸಿಕಲಿ ಯಜ್ಞ ಅರ್ಥ ಯಜ್ಞ ಅಂದ್ರೆ ಒಂದು ಒಂದು ಬೆಂಕಿಯಲ್ಲಿ ನಾವು ಆಹುತಿಯನ್ನು ಹಾಕ್ತೀವಿ ಅದು ಆಹುತಿಯನ್ನು ತಕ್ಕೊಳತ್ತೆ ಅದನ್ನ ಯಜ್ಞ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಯಜ್ಞ ಅಂಬೋ ದೇವರ ಹೆಸರು, 5 ಹೆಸರಿಂದ ಭಗವಂತ ಇದೆ ಅದಿರ್ಲಿ. ಯಜ್ಞ ಅಂದ್ರೆ ಆ ಒಂದು ನಮಗೆ ಗೊತ್ತಿರುವಂತ ಯಜ್ಞ ಅಂದ್ರೆ ಆ ಬೆಂಕಿಯಿಂದ ಎಲ್ಲವನ್ನು ತಕ್ಕೊಳ್ತಾನಂತ. ಸೊ ಅದಕ್ಕೆ ಯಜ್ಞ ಅಂತೀವಿ. ಆ ಯಜ್ಞ ಭಗವಂತನೇ ಅಂತ ಆಮೇಲೆ ಹೇಳ್ತೀವಿ. ಯಜ್ಞ ಅಂಬೋದು ಅದು ಬೆಂಕಿ ಇಲ್ಲ, ಅಲ್ಲಿ ಭಗವಂತನೇ ಎಲ್ಲ ತಕ್ಕೊಳ್ತಾನ, ಹೀರುತಾನ ಅವನು. ಯಾವುದನ್ನ ಹೀರುತಾನ ಯಜ್ಞದಲ್ಲಿ ಏನೇನು ಪದಾರ್ಥಗಳು ಹಾಕ್ತೀವೋ ಅದನ್ನ ಹೀರ್ತಾನೆ. ಆ ಪದಾರ್ಥಗಳಲ್ಲಿ ಏನಿರುತ್ತೆ, ಪದಾರ್ಥಗಳಲ್ಲಿ ರಸಗಳು ಇರುತ್ತೆ. ಏನೇ ಹಾಕಿದ್ರು ಸರಿ, ಯಾವುದೇ ಹೋಮಿಸಿದ್ರು ಅಲ್ಲಿ ರಸ, ರಸ ಅಂದ್ರೆ ಎಸ್ ರಸ ಅಂದ್ರೆ ಇದು ಜ್ಯೂಸಿಯಾಗಿರಬೇಕು ಅಂತಿಲ್ಲ. ರಸ ಅಂಬೋದು ಆಯಾ ಒಂದು ಏನೋ ಒಂದು ಅಕ್ಕಿ ಹಾಕ್ತೀವಿ, ಗೋಧಿ ತುಪ್ಪ ಹಾಕ್ತೀವಿ, ಅದ್ರಲ್ಲಿ ಇರುವಂತ ಎಸೆನ್ಸ್ ದಟ್ ಮೇಕ್ಸ್ ಇಟ್ ಅಸ್ ತುಪ್ಪ, ಎಸೆನ್ಸ್ ದಟ್ ಮೇಕ್ಸ್ ಇಟ್ ಅಸ್ ಹಾಲು, ಹೀಗಿರುವಂತ ರಸ. ಆ ರಸವನ್ನ ಅವನು ಹೀರ್ತಾನ ಅಂತ ಆಗತ್ತೆ. ಸೊ ಇಲ್ಲಿ ಯಾವುದು ರಸ? ಸೊ ಯಜ್ಞನಾಮಕ ಪರಮಾತ್ಮ ಆ ಒಂದು ರಸ ಯಾವುದು ಅಂದ್ರೆ ಶಿಪಿ. ಶಿಪಿ ಅಂದ್ರೆ ಏನು ಅಂದ್ರೆ, ಶಿಪಿ ಅಂದ್ರೆ ಈ ಒಂದು ಆಹುತಿಯಲ್ಲಿ ಹಾಕುವಂತ ವಸ್ತುಗಳು. ಒಂದು ಕಡೆ ಶಿಪಿ ಎಂಬುದನ್ನ, ಶಿಪಿಗೆ ಅನೇಕ ಮೀನಿಂಗ್ ಕೊಟ್ಟ. ಶಿಪಿ ಎಂಬುದು ಬೇಸಿಕಲಿ ಯಜ್ಞದಲ್ಲಿ ಹಾಕುವಂತ ಅನಿಷಿದ್ಧವಾದ ಪದಾರ್ಥಗಳು, ಅದಕ್ಕೆ ಶಿಪಿ ಅಂತ ಹೇಳ್ತಾರೆ. ಆ ಶಿಪಿ ಒಳಗೆ ಪ್ರವಿಷ್ಟವಾಗಿ ಇರ್ತಾನೆ. ಪ್ರವಿಷ್ಟ ಅಂದ್ರೆ ಇವಾಗ ಏನಾಯ್ತು, ಬೇಸಿಕಲಿ ಆ ಒಂದು ಭೋಜನದ ಸಹಭಾಗ ಸಂಧಿಯಲ್ಲಿ ಬಂತಲ್ಲ, ಭೋಕ್ತೃ ಭೋಜ್ಯತ ಅದನ್ನೇ ಹೇಳ್ತಾ ಇದ್ದಾರೆ. ಭೋಕ್ತೃ ಅಂದ್ರೆ ಭೋಕ್ತೃ ಬಂದು ಯಜ್ಞನಾಮಕನಾಗಿ ಅವನು ಭೋಕ್ತೃವಾಗಿ ಇದ್ದಾನೆ. ಭೋಜ್ಯದ ಒಳಗೆ ಎಲ್ಲವೂ ಹಿಂದಿನ ಪದ್ಯದಲ್ಲಿ ನೋಡಿದ್ರು, ಭೋಜ್ಯದ ಅಂದ್ರೆ ಸ್ವಾಕ್ಯರಸ ಅಂತ ಅಲ್ಲಿ ಬಂತಲ್ಲ, ಅದನ್ನ ಇಲ್ಲಿ ಅಲ್ಲಿ ಸ್ವಾಕ್ಯರಸ ಅಂತ ಏನ್ ಹೇಳಿದ್ದಾರೋ ಅದಕ್ಕೆ ನಾವು ಸ್ವಾಕ್ಯರಸ ಸ್ವಾಕ್ಯರಸ ಅಂತ ಹೇಳ್ತಾ ಬಂದಿದ್ವಿ. ಆ ಸ್ವಾಕ್ಯರಸಕ್ಕೆ ಇರುವಂತ ರಹಸ್ಯ ನಾಮ ಅರ್ಜುನ, ಕೃಷ್ಣ ಅರ್ಜುನನಿಗೆ ಇದು ಮಹಾಭಾರತದಲ್ಲಿ ಹೇಳ್ತಾನಂತ. ಯಾವುದು ಅಂದ್ರೆ ಶಿಪಿವಿಷ್ಟ ಅಂಬುದು ಈ ರಹಸ್ಯ ನಾಮ. ಅಂದ್ರೆ ಇನ್ ಶಾರ್ಟ್, ಶಿಪಿವಿಷ್ಟ ಅಂಬುದು ಶಿಪಿಗಳಲ್ಲಿ ಏನ್ ಮಾಡ್ತಾರೆ, ಪ್ರವಿಷ್ಟನ ಚಂದಾಗ ಪ್ರವಿಷ್ಟ ಅಂದ್ರೆ ವ್ಯಾಪ್ತನಾಗಿರ್ತಾನ. ಅಂದ್ರೆ ಯಜ್ಞನಾಮಕ ಪರಮಾತ್ಮ ತಗೊಳ್ತಾನ, ಅವನು ವ್ಯಾಪ್ತ ಅಂತ ಹೇಳ್ಬೇಕಾದೇ ಇಲ್ಲ. ಯಜ್ಞ ತಗೊಳ್ತಾ ಇದ್ದಾನಲ್ಲ, ತಾನೇ ತಗೊಳ್ತಾನೆ. ದೇವರೇ ಯಜ್ಞದ ಆಹುತಿ ಎಲ್ಲವೂ ತಗೊಳ್ತಾ ಇದ್ದ, ದೇವರ ಒಳಗಿನೂ ಇದ್ದಾನೆ, ದೇವತೆಗಳ ಒಳಗಿದ್ದಾನೆ, ಅಗ್ನಿ ಒಳಗಿದ್ದಾನೆ, ಅವನು ವ್ಯಾಪ್ತನಾಗಿನೂ ಅಗ್ನಿ ನಾಮಕನಾಗೇ ಅಲ್ಲಿ ಇದ್ದಾನೆ. ತಗೊಳ್ಳುವ ವಸ್ತುಗಳಲ್ಲಿ ಅವನೇ ವಿಶೇಷವಾಗಿ ಆ ರಸಗಳಲ್ಲಿ ಹಿ ಹ್ಯಾಸ್ ಕಂಪ್ಲೀಟ್ಲಿ ಪರ್ವೇಡೆಡ್ ಇನ್ ದಟ್ ಆ ಒಂದು ಆಹುತಿಗಳಲ್ಲಿ ಇದ್ದಾನೆ. ಅದಕ್ಕೆ ನಾವು ಹೇಳೋದು ಇದು ಯಾವುದಲ್ಲಿ ಯಾವ ಆಹುತಿಗಳಲ್ಲಿ ಅವನಿರ್ತಾನೆ ಅಂದ್ರೆ, ಯಾವುದು ವಿಹಿತವೋ ಆ ಪದಾರ್ಥಗಳಲ್ಲಿ ತುಂಬಿರ್ತಾನೆ ಅಂತ ಹೇಳ್ತೀವಿ. ಸೊ ದೇವರು ಅದನ್ನ ಸ್ವೀಕಾರ ಮಾಡ್ತಾನೆ. ಸೊ ಇಲ್ಲಿ ಭೋಕ್ತೃ ಒಳಗೇನು ಅವನೇ, ಭೋಕ್ತೃ ಅವನೇ, ಭೋಜ್ಯದ ಒಳಗೇನು ಅವನೇ ಶಿಪಿವಿಷ್ಟನಾಗಿ ಅವನು ತುಂಬಿ ಇರ್ತಾನೆ. ಸೊ ಆದ ಕಾರಣದಿಂದ ನಾವು ಹೇಳ್ತೀವಿ ದೇವರು ಆ ರಸವನ್ನ ಸ್ವಾಕ್ಯ ರಸವನ್ನ ಅವನು ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀವಿ. ಸೊ ಅದಕ್ಕೆ ಅದು ಯಾಕೆ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ, ಅವನು ಶಿಪಿವಿಷ್ಟ ಅಂತ. ಶಿಪಿ ಅಂದ್ರೆ ಅದನ್ನು ಅದು ಒಳಗೇನು ಶಿಪಿವಿಷ್ಟ ಅಂಬೋದು ಅವನ ಹೆಸರು. ಆ ಶಿಪಿವಿಷ್ಟ ಅಂಬೋದಲ್ಲಿ ಅವನು ಅಖಂಡ ರೂಪ, ಇಲ್ಲಿ ನಂಬರ್ಸ್ ಹೇಳ್ತಾ ಇಲ್ಲ, ಶಬ್ದದ ಅರ್ಥವನ್ನ ಹೇಳ್ತಾ ಇದ್ದಾರೆ. ಶಿಪಿವಿಷ್ಟ ಫಸ್ಟ್ ಅರ್ಥ ಏನು ನೋಡಿದೀವಿ, ವಿಹಿತವಾದ ದೇವರಿಗೆ ನಾವು ಹೇಳ್ತೀವಲ್ಲ, ದೇವರಿಗೆ ಸಮರ್ಪಣೆ ಮಾಡ್ಬೇಕು ಅಂದ್ರೆ ಈ ಚಾತುರ್ಮಾಸದಲ್ಲಿ ಇದೆಲ್ಲ ಸಮರ್ಪಣೆ ಮಾಡಬಾರ್ದು, ಅದು ಕಾಲ ಸಹ ದುಷ್ಟ. ಇನ್ನೊಂದು ಕಾಲದಲ್ಲಿ ಬೇಳೆ ಬರುತ್ತೆ, ಈ ಒಂದು ತಿಂಗಳು ಬೇಳೆ ಬರಲ್ಲ, ಬಿಕಾಸ್ ಅಲ್ಲಿ ಅವನು ಅಲ್ಲಿ ಇಟ್ಟಿಲ್ಲ, ಹಿ ಹ್ಯಾಸ್ ವಿಡ್ರಾನ್ ದಟ್ ರಸ, ಅದು ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ ಅಲ್ಲಿ, ಅದಕ್ಕೆ ಅದನ್ನ ಬಿಟ್ಟು ಬಿಡ್ತೇವೆ, ಸುಖ ಸಿಕ್ಕೋದಿಲ್ಲ, ಬೇಕಾದ ಫಲ ಸಿಕ್ಕೋದಿಲ್ಲ ಅಂತ ಅದನ್ನ ಅವಾಗ ಬಿಟ್ಟು ಬಿಡ್ತೀವಿ. ಕಾಲತಃ ದುಷ್ಟ, ಆಮೇಲೆ ವಸ್ತುಗಳು ಎರಡು ಸೇರಿದ್ದಾಗ ಸಂಪರ್ಕತಃ ದುಷ್ಟ, ಸ್ವಭಾವತಃ ದುಷ್ಟ. ಇದು ನಮ್ಗೆ ಇದು ಸಾಕಷ್ಟು ಜಾಗೆಯಲ್ಲಿ ಕೊಟ್ಟಿರ್ತಾರೆ, ಇದು ಬರೋದಿಲ್ಲ ಇದು ಬರೋದಿಲ್ಲ ಅಂತ, ನಿಷಿದ್ಧ ಪದಾರ್ಥ ಇದು ಇದು ಅಂತೆಲ್ಲ ಕೊಟ್ಟಿರ್ತಾರೆ. ಸೊ ಏನು ವಿಹಿತವಾಗಿರುವಂತ ಸಕಲ ಪದಾರ್ಥಗಳಲ್ಲಿನೂ ಭಗವಂತ ಇದ್ದಾನೆ. ಸೊ ಇದು ನಾವು ಇಲ್ಲಿ ಹೇಳೋವಾಗ ಸಕಲ ಪದಾರ್ಥಗಳು ಅಂತ ಇಲ್ಲಿ ಹೇಳೋವಾಗ ಇಲ್ಲಿ ಮುಖ್ಯವಾಗ ಊಟ ಮಾಡೋದು ಒಂದೇ ಹೇಳ್ತಾ ಇದ್ದೀವಿ ನಾವು. ಇಲ್ಲಿ ದಾಸರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಊಟ ಮಾಡೋದು ಮಾತ್ರ ಇಲ್ಲ, ಅದು ಉಪಲಕ್ಷಣತೆಯ ನೋಡೋ ವಸ್ತು. ಸೊ ಸೃಷ್ಟಿ ಶುರುವಾದಾಗ ಎಲ್ಲದನ್ನು ಇವನು ಶಿಪಿವಿಷ್ಟನಾಗಿ ಭೋಕ್ತೃ ಅಂತ ಬಂದಾಗ, ಭೋಜ್ಯ ಅಂತ ಬಂದಾಗ, ಆ ನಾಲಿಗೆಗೆ ಮಾತ್ರ ಇಲ್ಲ, ಕಣ್ಣಿಗೆ ರೂಪ, ಕಿವಿಗೆ ಶಬ್ದ ಅಂತ ಒಂದೊಂದಲಿನು ಇವನು ಪ್ರವೇಶ ಮಾಡಿ ಇದ್ದಾನೆ. ಕಂಪ್ಲೀಟ್ ಆಗ ಅಲ್ಲಿ ಪರ್ವೇಡ್ ಆಗಿದ್ದಾನೆ. ಯಾಕೆ ಪರ್ವೇಡ್ ಆಗಿದ್ದಾನೆ ಅಂದ್ರೆ ಹೇಳ್ತಾರೆ, ಅದಕ್ಕೆ ಅರ್ಥ ಏನು, ಶಿಪಿವಿಷ್ಟ ಅಂತ ಫಸ್ಟ್, ಆಮೇಲೆ ಶಿಪಿ ಅಂದ್ರೆ ಆ ಒಂದು ಭೋಜ್ಯ ಪದಾರ್ಥಗಳು ಅಂದ್ರೆ ಎಲ್ಲ ಇಂದ್ರಿಯಗಳಲ್ಲಿ ಇರುವಂತ ಭೋಜ್ಯ ಪದಾರ್ಥ, ಸಾಕ್ಷರತ ಅಂತ ಹೇಳ್ತೀವಿ, ಅದರಲ್ಲಿ ಇರುವಂತ ಎಲ್ಲಾ ಪದಾರ್ಥ ಅವನು ವಿಷ್ಣು ಇದ್ದಾನೆ, ಅದ್ರಲ್ಲಿ ಸ್ವಾಕ್ಯ ಎಂಬ ರೂಪದಿಂದ ಇರೋದು. ಸೊ ಇದು ಎಲ್ಲಾ ಕಡೆನೂ ಅವನು ಇದ್ದ. ಯಾಕೆ ಇದ್ದಾನೆ ಇವನು ಅಂದ್ರೆ ಅಲ್ಲಿ ಹೇಳ್ತಾರೆ ಶಿಪಿ ಅಂತ ಹೇಳ್ತಾರೆ. ಶಿಪಿ ಅಂದ್ರೆ ಏನು ಅಂದ್ರೆ ಶ ಅಂದ್ರೆ ನಾವು ನೋಡಿದ್ವಿ ಸುಖ ಅಂತ ಹೇಳಿ, ಆಮೇಲೆ ಇ ಶಿ ಶಿ ಅಂತ ಬರುತ್ತೆ, ಶ ಪ್ಲಸ್ ಇ ಶಿ ಬರುತ್ತೆ. ಶ ಅಂದ್ರೆ ಸುಖ, ಶಮ್ ಅಂದ್ರೆ ಸುಖಂ, ಅದು ಅನೇಕ ಕಡೆ ನೋಡ್ತಾ ಇದ್ದೆ. ಇ ಅಂತಾನು ನೋಡಿದ್ವಿ, ಇ ಅಂದ್ರೆ ಜ್ಞಾನ ಅಂತ, ಇ ಪ್ರೇರಣೆ ಬೇರೆ, ಇ ಎಂಬುದು ಜ್ಞಾನ ಅಂತಾನು ನೋಡಿದ್ವಿ. ಸೊ ಶ ಪ್ಲಸ್ ಇ ಶಿ ಆಗತ್ತೆ, ಶದ ಶಿ ಆದ್ರೂ ಅತಿಶಯವಾದ ಸುಖ ಅಂತಾನು ಆಗತ್ತೆ. ಪಿ ಅಂದ್ರೆ ಪ ಅಂದ್ರೆ ಕುಡಿಯೋದು, ಪಾನ ಮಾಡೋದು, ಚಂದಾದ ಪಾನ ಮಾಡೋದು ಅಂದ್ರೆ ನಾವು ಏನೋ ಕುಡಿತೀವಿ, ಚಂದ ಕುಡಿಯೋದು ಅಂದ್ರೆ ಯು ಆರ್ ಎಂಜಾಯಿಂಗ್ ಇಟ್, ಅನುಭವ ಅಂದ್ರೆ ಸುಖಾನುಭವ ರೂಪ. ಶಿಪಿ ಅಂದ್ರೆ ಸುಖಾನುಭವ ರೂಪ, ಅದಕ್ಕೆ ಸ್ವಾಕ್ಯರಸ ಅಂತ ಹೇಳ್ತಾರೆ. ಶಿಪಿ ಸ್ವಾಕ್ಯರಸಕ್ಕೇನು ಶಿಪಿ ಅಂಬೋದಕ್ಕೇನು ವ್ಯತ್ಯಾಸ ಅಲ್ಲ. ಅಲ್ಲಿ ದೇವರು ಏನ್ ಮಾಡಿದ್ದಾರೆ, ಈ ಅನುಭವ ರೂಪದಿಂದ ವಿಷ ಅಂದ್ರೆ ನೋಡಿದೆ ವಿಷ್ಣುಲಿ ವಿಷ ಅಂಬೋದು ವಿಷ ಪ್ರವೇಶ ಅಂತ ನೋಡಿದ್ವಿ. ವಿಷ್ಣು ಯಾಕೆ ಹೇಳಿದ್ರು ಅಂದ್ರೆ ಎಲ್ಲಾ ಕಡೆನು ಪ್ರವೇಶ ಮಾಡಿದ್ದ ಆದ ಕಾರಣದಿಂದ ಅವನು ವಿಷ್ಣು ಅಂತೀವಿ. ಇಲ್ಲಿ ಎಲ್ಲಾ ಕಡೆ ಅಂದ್ರೆ ಯಾವ ಎಲ್ಲಾ ಕಡೆ, ಶಿಪಿ ಸುಖಾನುಭವ ರೂಪದಿಂದ ಎಲ್ಲ ಭೋಜ್ಯ ಪದಾರ್ಥಗಳಲ್ಲಿನೂ ಅವನು ಪ್ರವಿಷ್ಟನಾಗಿದ್ದಾನೆ. ಅದಕ್ಕೆ ಶಿಪಿ ವಿಷ್ಟ ಅಂತ ಅದನ್ನ ಹೇಳ್ತಾರೆ. ಸೊ ಒಂದೊಂದಲೇನೋ ಶಿಪಿ ವಿಷ್ಟ ಅಂಬೋದು ಇದ್ದೇ ಇದೆ. ಅದಕ್ಕೆ ಅವನು ಕೃಷ್ಣ ಹೇಳ್ತಾನ, ನೋಡು ಅರ್ಜುನ ಇದೇ ರಹಸ್ಯ ನಾಮ, ನಾನು ಕೂದಲಲ್ಲಿನೂ ಈ ರೂಪದಿಂದ ತುಂಬಿದ್ದೀನಿ, ನಖದಲ್ಲಿನೂ ಈ ರೂಪದಿಂದ ತುಂಬಿದ್ದೀನಿ, ಎಲ್ಲಾ ಕಡೆನು ಎಲ್ಲಾದಲ್ಲಿನೂ ನಾನು ತುಂಬಿದ್ದೀನಿ, ಎಲ್ಲಾ ವಸ್ತುಗಳನ್ನೇ ತುಂಬಿದ್ದೀನಿ. ಇದನ್ನ ಇಟ್ಟುಕೊಂಡೇ ನಮ್ಗೆ ಏನ್ ಹೇಳ್ತಾರೆ, ಸೊ ಈ ರೂಪದಿಂದ ನಮ್ಗೆ ಎಲ್ಲೆಲ್ಲಿ ಊಟ ಮಾಡುವಾಗ ಶಿಪಿ ಇಷ್ಟ ಆಗುತ್ತೆ ಅಂದ್ರೆ ನೀವು ದೇವರಿಗೆ ಆಫರ್ ಮಾಡುವಾಗ ಅದು ಶಿಪಿಯಲ್ಲಿಷ್ಟ, ಅದು ಯೋಗ್ಯವಾದ ಪದಾರ್ಥ. ಅಲ್ಲಿ ಭಗವಂತ ಸ್ವಾಕ್ಯರಸ, ಸ್ವಾಕ್ಯರಸ ಅಂದ್ರೆ ಅದು ಶಿಪಿವಿಷ್ಟ ಆಯ್ತು. ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇದು ಇನ್ನು ಮೀನಿಂಗ್ಸ್ ಇದೆ, ಅದು ನೋಡೋಣ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇಕಾದ್ರೆ ನೋಡೋಣ. ಇವಾಗ ಇಷ್ಟೇ ಅರ್ಥ ಸಾಕು ನಾವು. ಶಿಪಿವಿಷ್ಟ ಅಂದ್ರೆ ಈ ಒಂದು ಆಲ್ ಭೋಜನ ಪದಾರ್ಥಗಳಲ್ಲಿ ಅವನು ಪ್ರವೇಶ ಮಾಡಿ ಯೋಗ್ಯವಾದ ಭೋಜನ ಪದಾರ್ಥ. ಯೋಗ್ಯ ಅಗೇನ್ ಡಿಫರ್, ನಮಗೆ ಏನು ಯೋಗ್ಯವೋ, ಒಂದು ಅನಿಮಲ್ ತಕೊಂಡ್ರೆ ಅದಕ್ಕೆ ಬೇರೆ ಯೋಗ್ಯ, ಅದಕ್ಕೆ ಬೇರೆ ಬೇರೆ, ಒಬ್ಬೊಬ್ಬರಿಗೆ ಬೇರೆ ಬೇರೆ ಇರುತ್ತೆ. ಅವರವರಿಗೆ ತಕ್ಕಂತೆ ಒಂದು ಅನಿಷಿದ್ಧ ವಸ್ತುಗಳು ಅಲ್ಲಿ, ಅದಕ್ಕೆ ಹೇಳ್ತಾರೆ ಇಲ್ಲಿ ಇಷ್ಟ ಭೋಗ್ಯ ಪದಾರ್ಥಗಳು ಇಷ್ಟ ಅಂತ ಹೇಳ್ತಾರೆ. ಪ್ರಿಯವಾದ ಇಷ್ಟ, ಇಷ್ಟ ಅಂದ್ರೆ ಇಲ್ಲಿ ಇಷ್ಟ ಅಂಬುದು ನಾವು ನೋಡ್ತಾ, ಇಷ್ಟ ಅಂಬುದು ವಿಷ್ಣು ಸಹಸ್ರನಾಮದ ಹೆಸರೇ ಆಗಿದೆ. ಇಷ್ಟ ಅಂದ್ರೆ ಇಲ್ಲಿ ಏನ್ ಅರ್ಥ ಹೇಳ್ತಾರೆ ಅಂದ್ರೆ ಇಷ್ಟ ಅಂಬೋದಕ್ಕೆ ಸ್ವಭಾವತಃ ಪ್ರಿಯ. ಇಷ್ಟ ಆಯ್ತರಿ ಅಂತ ನಾವು ಸುಮ್ಮನೆ ಹೇಳೋ ಆ ಇಷ್ಟ ಇಲ್ಲ, ಇದು ನಮ್ಮದೇ ಆದಂತ ಸ್ವಾಭಾವಿಕವಾಗಾದಂತ ಅಂದ್ರೆ ಜೀವದಲ್ಲಿ ಇರುವಂತ ಇಷ್ಟ. ನಮ್ಗೆ ಏನೇನೋ ತಿನ್ನಬೇಕು ಅಂತ ಇಷ್ಟ ಇರುತ್ತೆ, ಏನೇನೋ ನೋಡಬೇಕು ಅಂತ, ಕೆಲವೊಮ್ಮೆ ಏನೇನೋ ನೋಡಬೇಕು, ಏನೇನೋ ಕೇಳಬೇಕು, ಏನೇನೋ ಮುಟ್ಟಬೇಕು ಅಂತೆಲ್ಲ ಬರ್ಬೋದು. ಈ ಮೂರು ಸತ್ವ ರಜ ತಮಸ್ ಅಂತ ಇದೆಲ್ಲ ಬರ್ತಾ ಹೋಗ್ತಾ ಇರ್ಬೋದು. ಬಟ್ ಇಷ್ಟ ಅಂತ ಇಲ್ಲಿ ಹೇಳೋದು ಆ ಒಂದು ಸ್ವಭಾವತಃ ಪ್ರಿಯವಾದದ್ದು. ಅದಕ್ಕೆ ಇದಕ್ಕೆ ಇಷ್ಟ ಅಂಬೋದಕ್ಕೆ ಇಲ್ಲಿ ಮೀನಿಂಗ್ಸ್, ಇಲ್ಲಿ ವಿಷ್ಣು ಸಹಸ್ರನಾಮದ ರೂಪ ಇದು ಇಷ್ಟ ಅಂಬೋದು. ಅದು ಹೇಳುವಾಗ ಹೇಳ್ತಾರೆ ಇದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅನೇಕ ಬಾರಿ ನಾವು ನೋಡಿದ್ದೀವಿ. ಒಂದು ಗಂಡನಿಗೆ ಹೆಂಡತಿ ಯಾಕೆ ಪ್ರಿಯಲಾಗ್ತಾ, ಪತಿಕಾಮ ಹೇಳುವಾಗ ಪತ್ಯುತ್ಕಾಮಯ ಪತಿಪ್ರಿಯ ಬಹುತಿ ಅಂತ ಹೇಳುವಾಗ ಆ ಗಂಡನಿಗೆ ಹೆಂಡತಿ ಪ್ರಿಯ ಆಗೋದು, ಹೆಂಡತಿಗೆ ಗಂಡ ಪ್ರಿಯನಾಗೋದು, ಹೆಂಡತಿಗೆ ತಾಯಿಗೆ ಮಕ್ಕಳು, ಮಕ್ಕಳಿಗೆ ತಾಯಿ, ಹೀಗೆ ಎಲ್ಲ. ಸೊ ಬೇಸಿಕಲಿ ಇದೆ ಕವರ್, ಒಂದು ದೊಡ್ಡ ಮೈತ್ರಿ ಬ್ರಾಹ್ಮಣದಲ್ಲಿ ಎಲ್ಲ ಕವರ್ ಮಾಡ್ತಾ ಇದು ಯಾಕೆ ಇದಾಗತ್ತೆ, ವೈ ವಿ ಲೈಕ್ ಸಮಟೈಮ್ಸ್ ವಿ ಲೈಕ್ ಸಮಟೈಮ್ಸ್ ವಿ ಹೇಟ್, ಯಾಕೆ ಅಂತ ದೇವರ ರೂಪಗಳು. ಸೊ ಅದೇ ಇಷ್ಟ, ಅದೇ ಪ್ರಿಯ ಅಂತ ಬರ್ತದೆ. ಸೊ ಅದು ಇಷ್ಟ ಅಂತ ಆಗತ್ತೆ. ದೇವರು ಆ ಇಷ್ಟ ಅಂಬೋ ರೂಪದಿಂದ ಜೀವನ ಇಷ್ಟದಲ್ಲಿ ಜೀವನಿಗೆ ಜ್ಞಾನ ಇಚ್ಛಾ ಕ್ರಿಯಾ ಅಂತ ಹೇಳುವಾಗ ಇಚ್ಛಾ ಅಂತ ಹೇಳ್ತೀವಲ್ಲ, ಇಚ್ಛೆಯೇ ಇಷ್ಟ ಆಗತ್ತೆ. ಅದು ಜೀವನ ಧರ್ಮ, ಅದು ವಿಕೃತವಾಗಿ ನಮ್ಗೆ ಇವಾಗಿದೆ, ಬಟ್ ಅದು ಒರಿಜಿನಲ್ ಆಗಿ ಬಂದಾಗೆ ಇಷ್ಟ ದೇವರೇ ಇಷ್ಟ ಆಗ್ತಾನೆ ನಮ್ಗೆ. ಸೊ ಆ ಇಷ್ಟ ನಮ್ಮ ಇಷ್ಟವನ್ನ ನಿಯಮನ ಮಾಡುವನು, ಅದು ಸಾತ್ವಿಕವಾಗ ಇರೋಣ. ಆಮೇಲೆ ಇಷ್ಟ ಅಂಬೋದಕ್ಕೆ ಇನ್ನೊಂದು ಅರ್ಥವು ಹೇಳ್ತಾರೆ, ಇಷ್ಟಂ ಪೂರ್ತಂ ದತ್ತಂ ಹುತಂ ಅಂತ ಕೆಲವಾಗ. ಅಲ್ಲಿ ಇಷ್ಟ ಅಂದ್ರೆ ಯಾಗ ಅಂತ. ಯಾಗ ಅಂಬೋ ಮೀನ್ ಯಾಕೆ ಯಾಗ ಇಷ್ಟ ಆಗತ್ತೆ? ಯಾಗ ಅಂದ್ರೆ ಏನು? ಯಜ ದೇವ ಪೂಜಾ ಸಂಗತೀಕರಣ ದಾನೇಶು ಅಂತ ಹೇಳ್ತಾರೆ. ಅಂದ್ರೆ ಯಾಗ ಮಾಡೋದು ಅಂದ್ರೆ ದೇವರನ್ನ ಪೂಜೆ ಮಾಡೋದು. ಒಂದು ಸಾತ್ವಿಕ ಜೀವ ಸ್ವಭಾವ ನಮ್ಗೆ ಮೇಲಕ್ಕೆ ಬಂದಾಗ ಏನಾಗತ್ತೆ? ದೇವರ ಪೂಜೆ ಮಾಡೋದು. ದೇವರ ಪೂಜೆ ಮಾಡೋದ್ರಿಂದ ಪೂಜಾ ಅಂದ್ರೆ ದೇವರ ಚಿಂತನೆ, ಎಲ್ಲವೂ ಒಂದು ಪೂಜೆ ಅಂತ ಹೇಳ್ತಾರೆ. ದೇವರ ಬಗ್ಗೆ ತಿಳ್ಕೊಳ್ಳೋದು, ದೇವರ ಬಗ್ಗೆ ಹೇಳೋದು, ದೇವರ ಬಗ್ಗೆ ಕೇಳೋದು, ಪುಷ್ಪದಿಂದ ಪೂಜೆ ಮಾಡೋದು, ನೀರಿನಿಂದ ಮಾಡೋದು, ಎಲ್ಲ ವೆನ್ ಅವರ್ ಥಾಟ್ ರಿವಾಲ್ವ್ಸ್ ಅರೌಂಡ್ ಗಾಡ್, ಅದೇ ಪೂಜೆ ಅಂತ ಹೇಳೋದು. ಅಕಾರ್ಡಿಂಗ್ಲಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ವಿಶೇಷ. ಸೊ ಇದು ಇಷ್ಟ ಅಂಬೋದು ಯಾಗ ಅಂಬೋ ಅರ್ಥ. ಸೊ ಈ ಇಷ್ಟವನ್ನ ಜೀವದ ಒಳ್ಳೆ ಜೀವನ ಇಷ್ಟ ದೇವರನ್ನ ಸುತ್ತಿಯೇ ಇರುತ್ತೆ, ದೇವರನ್ನೇ ಪ್ರದಕ್ಷಿಣೆ ಮಾಡುತ್ತಾ ಇರುತ್ತೆ ಇಷ್ಟ, ಒಳ್ಳೆ ಜೀವದ ಸ್ವಭಾವ. ಸೊ ಅದನ್ನ ನಿಯಮನ ಮಾಡುವವನು ಭಗವಂತ. ಸೊ ಇಷ್ಟವನ್ನ ನಿಯಮನೆ ಮಾಡುವಂತ ಭಗ ಅದು ಕೊಡಬೇಕಲ್ಲ. ಇಷ್ಟ ಇದೆ ನಮ್ಮಲ್ಲಿ ಆ ಧರ್ಮ, ಆ ಧರ್ಮವನ್ನ ಆ ಕಾಲಕ್ಕೆ ಅವನು ಕೊಡಬೇಕು. ಸೊ ಆ ಕೊಡುವ ರೂಪವೂ ಇಷ್ಟನೇ, ಅವನ ಹೆಸರು ಇಷ್ಟ ಅಂತಾನೆ. ಸೊ ಆ ಇಷ್ಟವನ್ನ ಭೋಗ್ಯ ಪದಾರ್ಥದಲ್ಲಿ, ಆ ಇಷ್ಟ ದೇವರ ರೂಪ, ಅದು ಇಷ್ಟ ಅಂಬೋದು ದೇವರ ರೂಪ. ಅದರ್ವೈಸ್ ಇಷ್ಟವಾದ ನಮಗೆ ಇಷ್ಟವಾದ ಪದಾರ್ಥ ಅಂದ್ರೆ ಏನು? ನಮಗೆ ದೇವರು ಆ ಇಷ್ಟವನ್ನ ಉಂಟು ಮಾಡಿ ಆ ಪದಾರ್ಥ ಮೇಲೆ ನಮ್ಗೆ ಪ್ರೀತಿ ಬರುವಂತೆ ಮಾಡಿದ ಪದಾರ್ಥನೋ ಆ ವ್ಯಕ್ತಿನೋ ಯಾರೋ. ಸೊ ಇಲ್ಲಿ ಆ ಭೋಗ್ಯ ಪದಾರ್ಥಗಳು ಎಲ್ಲ ಇಂದ್ರಿಯಕ್ಕೂ, ಅಡಿಗೆದ ವಿಷಯ ಊಟದ ವಿಷಯ ಮೇನ್ ಆಗಿ ಇಟ್ಟುಕೊಡ್ತಾರೆ. ಬಿಕಾಸ್ ದಟ್ ಈಸ್ ಒನ್ ಥಿಂಗ್ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಅಂಡ್ ಆಲ್ಸೋ ನಾವು ಊಟ ತಿಂಡಿ ಇದರಲ್ಲಿ ದೇವರನ್ನ ಮುಖ್ಯವಾಗಿ ಇಟ್ಟುಕೊಂಡ್ರೆ ಅದನಿಂದ ಪರಿಣಾಮವಾಗುವಂತ ಉಪಚಯವಾಗುವಂತ ಈ ದೇಹದಲ್ಲಿನೂ ಆ ಸತ್ವಾಂಶಗಳು ಚೆಂದಾಗಿ ಎದ್ದು ಬರುತ್ತೆ. ಅದಕ್ಕೆ ಊಟದ್ದು ಭೋಜನ ಇದಕ್ಕೆ ತುಂಬಾ ಪ್ರಾಮುಖ್ಯತೆ, ದೇವರನ್ನ ಚಿಂತನೆ ಮಾಡಬೇಕು ಎಂಬುದು ಮುಖ್ಯವಾಗಿ ಇದಕ್ಕೆ ಹೇಳ್ತೀವಿ. ಸೊ ಇಷ್ಟ ಭೋಗ್ಯ ಪದಾರ್ಥಗಳು ಶಿಪಿವಿಷ್ಟ ನಾಮ, ಅದೇ ಅವನ ರಹಸ್ಯ ನಾಮ ಶಿಪಿವಿಷ್ಟ ಅಂತ. ಇದು ಶಿಪಿವಿಷ್ಟ ಅಂಬೋದು ಅದಕ್ಕೆ ತುಂಬಾ ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಜ್ಞ ಮಾಡುವಾಗ ಅವನನ್ನ ಸ್ತೋತ್ರಗಳು ಮಾಡ್ತಾರೆ, ಐದು ರೂಪದಿಂದ ಸ್ತೋತ್ರ ಮಾಡ್ತಾರೆ ಅಂತ. ಆಮೇಲೆ ದಕ್ಷ ಪ್ರಜಾಪತಿ ಮಾಡಿದ ಆ ಯಜ್ಞದಲ್ಲಿ ಆ ಭಂಗ ಆಗ್ಬಿಡುತ್ತಲ್ಲ, ಅದು ನಮ್ಗೆ ಗೊತ್ತು. ಆದಾಗ ಅಲ್ಲಿ ಅಗ್ನಿ ದೇವರು ಬಂದು ದೇವರನ್ನ ಸ್ತೋತ್ರ ಮಾಡುವಾಗ ಈ ಹೆಸರುಗಳೆಲ್ಲ, ದೇವರ ಈ ಹೆಸರುಗಳೆಲ್ಲ ಹೇಳ್ತಾರೆ. ಯಜ್ಞ ಯಜ್ಞೇಶ, ಯಜ್ಞ ಪುರುಷ, ಯಜ್ಞ ಭೋಕ್ತ, ಯಜ್ಞ ಭಾವನ ಅಂತ ಐದು ರೂಪಗಳು, ಇದಕ್ಕೆ ಬೇಕಾದ ಮಂತ್ರಗಳು. ಸೊ ಇದೆಲ್ಲ ಹೇಳ್ತಾ ಬರುವಾಗ ಅಲ್ಲಿ ಶಿಪಿವಿಷ್ಟ ಅಂತ ಅದು ಒಂದು ಅರ್ಥ ಹೇಳ್ತಾರೆ. ಈ ಶಿಪಿವಿಷ್ಟ ಅಂಬೋದನ್ನ ನಾವು ಈ ಹೆಸರು ನೋಡಿಲ್ಲ ಹೊರತು, ಈ ಶಿಪಿವಿಷ್ಟ ಅಂಬೋ ರೂಪವನ್ನೇ ನೀವು ಯಾವ ಸಂಜೆ ಇಲ್ಲಿ ಬಂತಲ್ಲ ಪಶುಗಳಲ್ಲಿ ಇರುವಂತ ಸಾಮ ಉಪಾಸನೆ ಅದೆಲ್ಲ ಬಂತಲ್ಲ, ಅದು ಆರನೇ ಸಂಧಿಯಲ್ಲೇ ಬರುವಾಗ ಗೋವುಗಳೊಳು ಉದ್ಗೀತ ಇಹ ಪ್ರಸ್ತಾವ ಹಿಂಕಾರ ಎರಡು ರೂಪದಲ್ಲಿ ಆ ವ್ಯಾಜಗಳಲ್ಲಿ ಇಹನು ಪ್ರತಿಹಾರ ಆಹ್ವಯ ಅಂತ ಆ ಒಂದು ಸಾಮ ಇಲ್ಲಿ ಈ ಒಂದು ಪದ್ಯಕ್ಕೆ ಶಿಪಿವಿಷ್ಟ ಅಂಬೋದಿನಿಂದ ಎರಡು ಉಪಾಸನೆಗಳು ನಾವು ಅನೇಕ ಬಾರಿ ನೋಡಿದ್ದೀವಿ. ಒಂದು ಒಂದು ಚಿಂತನೆ ಏನು ಅಂದ್ರೆ ಈ ಒಂದು ಅವಿ ಆಮೇಲೆ ಇದು ಕುರಿ ಮತ್ತು ಆಡು ಮತ್ತು ಕುರಿ ಮತ್ತು ಗೋವು ಮತ್ತು ಅಶ್ವ ಮತ್ತು ಪುರುಷ ಮನುಷ್ಯ. ಸೊ ಈ ಐದರಲ್ಲಿ ಉಪಾಸನೆ ಈ ಸಾಮದ ಪ್ರಭೇದ ಅಂತ ಇಟ್ಟುಕೊಂಡು ಪ್ರಸ್ತಾವ ಹಿಂಕಾರ ಪ್ರಸ್ತಾವ ಉದ್ಗೀತ ಪ್ರತಿಹಾರ ನಿಧನ ಅಂತ ಐದು ರೂಪಗಳನ್ನ ಇಟ್ಟುಕೊಂಡು ಚಿಂತನೆ ಮಾಡೋದು ಅಂತ ಒಂದು ಒಂದು ಆರನೇ ಸಂಧಿಯಲ್ಲಿ ಅದು ಬಂದಿದಲ್ಲ, ಅದು ಅಲ್ಲಿನೂ ಇದೇ ಅರ್ಥವನ್ನ ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿನೂ ಶಿಪಿವಿಷ್ಟ ಅಜಗಳಲ್ಲಿ ಇದ್ದಾನೆ ದೇವರು, ಪ್ರಸ್ತಾವ ನಾಮಕ ಹಿಂಕಾರ ನಾಮಕ ಪ್ರದ್ಯುಮ್ನ ಅಜಗಳಲ್ಲಿ ಇದ್ದಾನೆ. ಆಮೇಲೆ ಅಜಗಳಲ್ಲಿ ಆಮೇಲೆ ಕುರಿಯಲ್ಲಿ ಇರುವಂತಹದ್ದು ಬಂದು ಪ್ರಸ್ತಾವ ನಾಮಕ ಇದ್ದಾನೆ ಅಂತ ಸುಮ್ನೆ ಅದು ಹೇಳಿದ್ದಾರೆ. ಒಂದೊಂದು ಈ ಸಾಮೋಪಾಸನೆ ಹೇಳುವಾಗ ಇದ್ದಾನೆ ಇದ್ದಾನೆ ಅಂತ ಬರುತ್ತಲ್ಲ, ಅಜಗಳಲ್ಲಿ ಯಾವ ಅಜಗಳಲ್ಲಿ ಇದ್ದು ನಮ್ಮ ಜನ್ಮವನ್ನೇ ಅಜ ಅಂಬೋ ಶಬ್ದದಿಂದ ಜ ಅಂದ್ರೆ ಹುಟ್ಟೋದು, ಜನ್ಮವನ್ನೇ ನಾಶ ಮಾಡ್ತಾನೆ. ಸೊ ಹೀಗೆ ಐದು ರೂಪಗಳನ್ನು ಇಟ್ಟುಕೊಳ್ತೇನೆ, ಅವನು ಅದು ಒಳಗೆ ಇದ್ದಾನೆ, ಇದು ಒಳಗೆ ಇದ್ದಾನೆ, ಇದು ಎಲ್ಲ ಹೇಳಿ ಆಮೇಲೆ ಆ ಕಾಲದಲ್ಲಿ ನಾವು ನೋಡಿ ಇದನ್ನ ಮಹಾಭಾರತದಲ್ಲಿ ಮೇಲಿಂದ ಮೇಲೆ ಬರುವಾಗ ಇದನ್ನೆಲ್ಲ ಅವರು ಕ್ಷತ್ರಿಯರು ಇದನ್ನೆಲ್ಲ ಯಜ್ಞದಲ್ಲಿ ಹಾಕಿದ್ರು, ಅಶ್ವಮೇಧ ಇದು ಮಾಡಿದ್ರು. ಆಮೇಲೆ ಪುರುಷಮೇಧ ಅಂತ, ಪುರುಷಮೇಧ ನಮ್ಮನ್ನೇ ನಾವು ಒಪ್ಸೋದು, ನಮ್ಮನ್ನೇ ನಾವು ಯಜ್ಞದಲ್ಲಿ ನಮ್ಮನ್ನೇ ನಮ್ಮ ಹಾಕೋದಿಲ್ಲ. ಯಜಮಾನ ಪಶು ಅಂತ ನಮ್ಮ ನಮ್ಮನ್ನೇ ದೇವರಿಗೆ ಅರ್ಪಣೆ ಮಾಡುವುದು, ಪಶು ತುಲ್ಯ ನಮ್ಮ ಪಶುತ್ವ ಹೋಗಲಿ ಅಂತ ದೇವರಿಗೆ ನಮ್ಮನ್ನೇ ಆತ್ಮ ನಿವೇದನ ಅಂತ ಅದು. ಸೊ ಇದು ಮಾಡುವಾಗ ದೇವರ ಪ್ರವಿಷ್ಟ, ದೇವರು ಈ ಪದಾರ್ಥ ಇದ ಒಂದೊಂದಿಲ್ಲ ಅಜ ಅವಿ ಮತ್ತು ಹಸು ಮತ್ತು ಅಶ್ವ ಪುರುಷ ಇವನಲ್ಲಿಂದ ಈ ಐದು ರೂಪದಿಂದ ಪ್ರವೇಶ ಮಾಡ್ತಾರಂದ್ರೆ ಪ್ರವೇಶ ಮಾಡಿದ ರೂಪ ಬಂದು ಶಿಪಿವಿಷ್ಟ ಅಂತ ಒಂದು ಅಲ್ಲಿನೂ ಬರುವಂತದ್ದು. ಅಲ್ಲಿ ಶಿಪಿವಿಷ್ಟ ಅಂತ ಹೇಳಿಲ್ಲ, ಬರೀ ನಾವು ಆ ಒಂದು ಸಂಧಿಯಲ್ಲಿ ಬರುವಾಗ ಇಲ್ಲಿಲ್ಲ ಭಗವಂತ ವಿಭೂತ್ ಇಲ್ಲಿಲ್ಲ ಭಗವಂತ ಇದ್ದಾನೆ ಅಂತ ಅಲ್ಲಿ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಈ ಪದಾರ್ಥ. ಸೊ ಅದಕ್ಕೆ ಅದನ್ನ ಚಿಂತನೆ ಮಾಡುತ್ತಾ ಅವರು ಅದು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ರು. ಆರ್ ನಾವು ಯೂಸ್ ಮಾಡಿದ್ದಾಗಲೂ ಆ ಒಂದು ಅವಿ ಅಂದ್ರೆ ರಕ್ಷಣೆ ಮಾಡುತ್ತೆ, ಅಜ ಅಂದ್ರೆ ಹುಟ್ಟಿಲ್ಲದೆ ಇರತ್ತೆ, ಗೋ ಅಂದ್ರೆ ನಮ್ಗೆ ಸದ್ಗತಿ ಕೊಡತ್ತೆ, ಅಶ್ವ ಅಂದ್ರೆ ನಮ್ಗೆ ಬಂದು ಶೀಘ್ರವಾಗಿ ಆ ಮನಸ್ಸು ಗ್ರಾಸ್ ಮಾಡುವಂತೆ ಮಾಡ್ತಾ, ಪುರುಷ ಅಂದ್ರೆ ಪೂರ್ಣವಾಗಿರುವಂತದ್ದು. ಸೊ ಹೀಗೆಲ್ಲ ಅರ್ಥ ಮಾಡ್ತಾ ಆ ಸಾಮ ಉಪಾಸ ನೋಡಿದ್ದೇನು, ಅದು ನಮಗೆ ಶಿಪಿವಿಷ್ಟ ಅಂಬೋದಂತೇ ಆಗತ್ತ. ಅದು ಒಂದು. ಇನ್ನೊಂದು ಏನು ಅಂದ್ರೆ ಇನ್ನೊಂದು ಇದು ಶಿಪಿ ಅಂತ ಹೇಳುವ ಮೂಲಕವಾಗಿ ಇದು ಕಿರಣಗಳು ಅಂತ ಆಗತ್ತೆ. ಹೇಗೆ ಅದು ಕಿರಣಗಳು ಆಗತ್ತೆ ಅಂದ್ರೆ ಶೀ ಅಂದ್ರೆ ಶಿಪಿ ವಿಷ್ಟ ಅಲ್ಲ, ಶೀ ಅಂತ ಇದೆ ನೋಡಿ, ಶೀ ಎಂಬುದು ನೀರು ಅಂತ ಆಗತ್ತೆ ಅರ್ಥ. ಶೀ ಎಂಬುದಕ್ಕೆ ಜಲಂ. ಈ ನೀರನ್ನ ಕುಡಿಯೋದು ಯಾವುದು? ನೀರನ್ನ ಕುಡಿಯೋದು ಸೂರ್ಯ. ಸೂರ್ಯ ನೀರನ್ನ ಕುಡಿತಾನೆ. ಹೇಗೆ ಕುಡಿತಾನ ಅವನು? ಕೀರ್ತಾನ ತನ್ನ ಕಿರಣಗಳು ಮೂಲಕವಾಗಿ ಹೀತ. ಸೊ ಶಿಪಿ ಅಂದ್ರೆ ನೀರನ್ನ ಹೀರುವ ಕಿರಣ. ಶಿಪಿ ನೀರನ್ನ ಹೀರುವ ಕಿರಣವನ್ನ ಹೊಂದಿರುವ ಯಾರು? ಸೂರ್ಯ. ಆ ಸೂರ್ಯನಲ್ಲಿ ಶಿಪಿ ವಿಷ್ಟ ವಿಷ ಪ್ರವೇಶ ಅಂದ್ರೆ ಅಲ್ಲಿ ತುಂಬಿರೋ ಸೂರ್ಯನಲ್ಲಿ ಇರುವಂತ ಸೂರ್ಯ ರಶ್ಮಿಗಳು ಮತ್ತು ಸೂರ್ಯನಲ್ಲಿ ತುಂಬಿರುವಂತ ಭಗವಂತ ಅವನು ಶಿಪಿವಿಷ್ಟ. ಅದಕ್ಕೇನು ಇದಕ್ಕೇನು ಏನು ಸಂಬಂಧ ಅಂದ್ರೆ ಆ ಕಿರಣಗಳ ಮೂಲಕವಾಗಿ ಅವನು ನಮ್ಮ ದೇಹವನ್ನ ಪ್ರವೇಶ ಮಾಡ್ತಾನೆ. ಅದು ಹೇಗೆ ಮಾಡ್ತಾನೆ ಅಂದ್ರೆ ಮಧುವಿದ್ಯೆ ಅಂತಾನು ನಾವು ನೋಡ್ತಾ ಬಂದೀವಿ. ಒಂದು ಕಡೆ ಮಧುವಿದ್ಯೆ ಮಾಡುವಾಗ ಸೂರ್ಯನ ಪೂರ್ವ ರಶ್ಮಿಗಳು, ದಕ್ಷಿಣ ರಶ್ಮಿಗಳು, ಪಶ್ಚಿಮ ರಶ್ಮಿಗಳು, ಉತ್ತರ ರಶ್ಮಿಗಳು ಅಂತ ಒಂದು ಮುಖ ಹೇಳಿ ಆ ಕಿರಣಕ್ಕೇನು ನಮ್ಮ ದೇಹ. ನಮ್ಮ ದೇಹ ಅಂದ್ರೆ ಏನು? ನಮ್ಮಲ್ಲಿ ಇರುವಂತ ಈ ನಾಲ್ಕು ಪ್ಲಸ್ ಒಂದು ಐದು ದೇಹ, ಈ ಐದು ದೇಹಕ್ಕೇನು ಸಂಬಂಧ ಸೂರ್ಯ ಕಿರಣ ಸುಳಾದಿ. ಐ ಥಿಂಕ್ ಒಂದ್ಸತಿ ನೋಡಿದ್ದೀವಿ ಈ ಕ್ಲಾಸ್ಲಿ, ಇನ್ನೊಂದು ಕ್ಲಾಸ ನೆನಪಿಲ್ಲ. ಸೂರ್ಯ ಕಿರಣ ಸುಳಾದಿ ಅಂತ ಆ ಸೂರ್ಯ ಕಿರಣ ಸ್ತೋತ್ರ ಸುಳಾದಿ ಇಲ್ಲ, ಅದು ಸ್ತೋತ್ರ ಅಂತ ಒಂದು ನೋಡಿದ್ದೀವಿ. ಹಾಗೆ ಈ ಕಿರಣದಲ್ಲಿ ಇದ್ದು ಆ ಕಿರಣಕ್ಕೇನೋ ನಮ್ಮ ದೇಹಕ್ಕೇನೋ ನಮ್ಮ ದೇಹದಲ್ಲಿ ಇರುವಂತ ಆತ್ಮ ಭಾಸ್ಕರ ನಮ್ಮ ಹೃದಯದಲ್ಲಿ ಇರುವಂತ ಈ ಸೂರ್ಯ ಕಿರಣ ಹೊರಗಿರುವಂತ ಅದಕ್ಕೆ ಕನೆಕ್ಷನ್ ಅದಾಗತ್ತ. ಅದಕ್ಕೆ ಮಧುವಿದ್ಯ ಅಂತ ಮಧುನಾಮಕ ಸೂರ್ಯನನ್ನ ನಮಸ್ಕಾರ ಮಾಡೋದು. ಇದೆಲ್ಲ ಇಂಡಿಪೆಂಡೆಂಟ್ ಪೀಸಸ್ ಆಗಿ ನೋಡಿದ್ದೀವಿ. ಇವಾಗ ಅದು ಎಲ್ಲವನ್ನೂ ಯುನೈಟ್ ಮಾಡಿ ಅದೇ ಶಿಪಿವಿಷ್ಟ ಏನೇನಿದೆಯೋ ಅದು ಎಲ್ಲವೂ ಮೂಲಕವಾಗಿ ಬರುವಂತ ಎಲ್ಲ ಕಡೆನು ಆ ಸ್ವಾಕ್ಯ ಶಿಪಿವಿಷ್ಟ ಅಂಬುದು ಸ್ವಾಕ್ಯ ರೂಪ, ಭಗವಂತನ ಸ್ವಾಕ್ಯ ರಸ ರೂಪ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಸೊ ಇಷ್ಟ ಭೋಗ್ಯ ಪದಾರ್ಥಗಳು ಶಿಪಿವಿಷ್ಟ ನಾಮದಿ ಅಂದ್ರೆ ಈ ರೂಪದಿಂದ ಅವನು ಎಲ್ಲ ಕಡೆನು ಹಬ್ಬಿ ಇದ್ದಾನೆ. ಇಲ್ಲಿ ಯಾಕೆ ಅದು ಜೀವನ ಉಪಾಧಿ ಪ್ರತಿಬಿಂಬ ಯಾಕೆ ತಂದೆ ಅಂದ್ರೆ ನಮ್ಮ ದೇಹಕ್ಕೆ ಬಂದಾಗ ಈ ಪರ್ಟಿಕ್ಯುಲರ್ ಇದು ನಮ್ಮ ದೇಹ ಅವನು ನಿರ್ಮಾಣ ಮಾಡಿದ್ದಾಗ ಎಲ್ಲಾ ಕಡೆನು ನಮ್ಮ ತಲೆ ನಮ್ಮ ಇಲ್ಲಿ ಮೇನ್ ಆಗ ಹೊಟ್ಟೆ ಹೇಳ್ತಾರೆ. ಹೊಟ್ಟೆಯಲ್ಲಿ ಇಲ್ಲಿ ಅವರು ಸಂಕಷ್ಣ ಒಡೆಯರು ಕೊಟ್ಟಿರೋದು ಹೊಟ್ಟೆಯಲ್ಲಿ ಇರುವಂತ ಬಿಂಬನಾಮಕ ಪರಮಾತ್ಮ. ಸರ್ ನಮ್ಮ ಬಿಂಬ ಅಂತ ಹೃದಯವೇ ಇಟ್ಕೊಂಡಿದ್ದೀವಿ, ಹಾಗೆ ಸಡನ್ ಆಗ ಹೊಟ್ಟೆಯಲ್ಲಿ ಹೋಗಿ ಬಿಂಬನಾಮಕ ಪರಮಾತ್ಮ ಬಿಂಬರೂಪಿ ಭಗವಂತ ಬಿಂಬಕ್ರಿಯ ಅಲ್ಲಿ ಹೇಗೆ ಮಾಡ್ತಾನಂದ್ರೆ ಅದಕ್ಕೆ ಈ ಒಂದು ಜಡೋಪಾಧಿ ಇದೆ, ಜಡೋಪಾಧಿ ಮೂಲಕವಾಗಿ ಇಡೀ ದೇಹದಲ್ಲಿ ಅದೇ ವಿರಾಟ್ ರೂಪ ಅಂತ ಹೇಳ್ತೀವಿ, ಮತ್ತು ಪುರುಷ ರೂಪ ಅಂತ ಹೇಳ್ತೀವಿ ನಾವು. ಅದೇ ನಾರಾಯಣ, ಅದು ಅವಯವಗಳು ಹೇಳಿದಾಗ ನಾರಾಯಣ, ನಾರಾಯಣ ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ, ಸಂಕರ್ಷಣ ಅಂತ ತಲೆ ಮೊದಲು ಆ ಒಂದು ಪಾದ ತನಕ ಇಟ್ಕೊಂಡು ಇದನ್ನು ಹೇಳ್ತೀವಿ, ಪೂರ್ತಿ ರೂಪದಿಂದ ಇದ್ದಾನೆ. ಆಮೇಲೆ ಅನ್ನಮಯ, ಪ್ರಾಣಮಯ, ಮನೋಮಯ, ಈ ಕೋಶಗಳಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ಈ ಕೋಶ ಬರುತ್ತೆ ಕೋಶಗಳಲ್ಲಿ. ಸೊ ಇಲ್ಲಿಲ್ಲ ಇದೆ, ಇದು ಒಂದು ಸ್ಥೂಲವಾಗಿರುವಂತಹ ಭಗವಂತನ ಸ್ಥೂಲ ಪ್ರತಿಮಾ ಆಗತ್ತೆ ಇದು. ಇಲ್ಲಿ ಅವನಿದ್ದಾನ, ಸೊ ಹೊಟ್ಟೆಯೊಳಗೆ ಇದ್ದು ಇದನ್ನ ಸ್ವೀಕಾರ, ಸೊ ಎಲ್ಲಾ ಕಡೆನು ಪರ್ವೇಡ್ ಆಗಿರುವಂತ ಆ ಭೋಗ್ಯ ವಸ್ತುಗಳಲ್ಲಿ ಇದ್ದು ಆ ಹೊಟ್ಟೆಯಲ್ಲಿ ಅವನೇ ಭೋಕ್ತೃವಾಗಿ ಇದ್ದು ಅಲ್ಲಿ ಅದನ್ನ ಸ್ವೀಕಾರ ಮಾಡ್ತಾನೆ. ಕಿವಿಯಲ್ಲಿ ಇದ್ದು ಕಿವಿ ಇದು ಸ್ವೀಕಾರ ಮಾಡ್ತಾನೆ ಈ ಸ್ಥೂಲ ದೇಹ. ಸೊ ಬೇಸಿಕಲಿ ಇಲ್ಲಿ ಸ್ಥೂಲ ದೇಹವನ್ನ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ, ಯಾಕೆಂದ್ರೆ ನಮ್ಗೆ ಅದು ಅರ್ಥ ಆಗಲಿಕ್ಕೆ ಸ್ಥೂಲ. ನಾವು ಸೂಕ್ಷ್ಮ ದೇಹ, ಅನಿರುದ್ಧ ದೇಹದಲ್ಲಿ ಹಾಗೂ ಇದು ಲಿಂಗ ದೇಹ ಅದೆಲ್ಲ ತುಂಬಾ 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 ಸೂಕ್ಷ್ಮ, ನಿಮ್ಗೆ ಅಲ್ಲಿ ಏನಾಗತ್ತ ಬೇಕಾಗಿಲ್ಲ. ಈ ದೇಹದಿಂದ ನಮ್ಗೆ ಕರ್ಮ ಆಗತ್ತ. ಸೊ ಈ ದೇಹದಲ್ಲಿ ಅವನು ಯಾವ ಯಾವ ಹೇಗೆ ಅವನೇ ಭೋಗ್ಯ ಭೋಕ್ತೃ ಭೋಜ್ಯವಾಗಿದ್ದು ಊಟ ಮಾಡ್ತಾ ಇಲ್ಲ ಎಲ್ಲವೂ ತಗೊಳ್ತಾನೆ. ಆ ಒಂದು ರಹಸ್ಯ ಧಾಮ ಬಂದು ಸಿಪಿವಿಷ್ಟ. ಇದು ತಿಳ್ಕೊಳ್ಳುವ ಮೂಲಕವಾಗಿ ನಮ್ಗೆ ಏನಾಗತ್ತೆ ಅಂದ್ರೆ ನಮಗೆ ಫಸ್ಟ್ ನಮ್ಮಂತವ್ರಿಗೆ ಫಸ್ಟ್ ನೆನಪು ಬರುತ್ತೆ. ನಾವು ಏನಾದ್ರು ಒಂದು ಮಾಡುವಾಗ ದೇವರೇ ದೇವರ ನೆನಪು ಫಸ್ಟ್ ನಮ್ಮ ಲೆವೆಲ್ ದೇವರ ನೆನಪು ಬರುತ್ತೆ. ಸೊ ದೇವರ ನೆನಪು ಬಂದಾಗ ನೆನಪು ಪ್ರೀವಿಯಸ್ ಪದ್ಯದಲ್ಲಿ ಬಂದ್ರೆ ನಿನ್ನ ಸರ್ವತ್ರದಲ್ಲಿ ನೆನವು ಅದು ಬಂದು ಬಿಡುತ್ತೆ. ಸೊ ಇದು ನಮ್ಗೆ ಅನುಕೂಲ ಆಗತ್ತೆ ಈ ರೂಪ ಸಿಪಿವಿಷ್ಟ ಎಂಬುದು. ಸೊ ಒಂದೊಂದು ಸ್ಪೆಸಿಫಿಕ್ ರೂಪ ಭಗವಂತನ ಸ್ಪೆಸಿಫಿಕ್ ದೇವರು ಮಾಡ್ತಾನಂತ ಒಂದು ತಿಳ್ಕೊಳ್ಳೋದಾದ್ರೆ ಸ್ಪೆಸಿಫಿಕ್ ಆಗಿ ಅಡ್ರೆಸ್ಸಿಂಗ್ ಎಕ್ಸಾಕ್ಟ್ ಆಗಿ ಅಡ್ರೆಸ್ ಮಾಡಿದ್ರೆ ಇಟ್ ರೀಚಸ್ ಅದು ಆ ದೇವರಿಗೆ ಅದು ತೃಪ್ತಿ. ಇದು ತಿಳ್ಕೊಂಡಿದ್ದೀವಿ ಈ ಜ್ಞಾನದ ಜ್ಞಾನ ನೇತ್ರ ಅದೇ ಹೇಳ್ತಾರೆ ಸ್ಮೃತಿ, ಆ ಜ್ಞಾನ ನೇತ್ರ ಬಂದಿದೆ ಅಂದ್ರೆ ಒಮ್ಮೆ ನಾವು ತಿಳ್ಕೊಂಡ್ಬಿಟ್ಟು ಇದು ಒಮ್ಮೆ ಒಂದ್ಸತಿ ಯೂಸ್ ಮಾಡ್ತಾ ಬಂದ್ರೆ ಇಟ್ ಗೆಟ್ಸ್ ಇಂಪ್ರಿಂಟೆಡ್ ಇನ್ ಅವರ್ ಸ್ಮೃತಿ, ಒಳಗೆ ಹೋಗಿ ಇಂಪ್ರಿಂಟ್ ಆಗ್ಬಿಟ್ರೆ ನೆಕ್ಸ್ಟ್ ಯಾವಾಗ ಏನು ದೇಹ ಬಂದ್ರು ಆವಾಗ ಆ ಸರೌಂಡಿಂಗ್ಸ್ ಅಟ್ಮಾಸ್ಫಿಯರ್ ಇದ್ದಾಗ ಅದು ಉದ್ಬೋಧ ಆಗತ್ತೆ ನಮ್ಗೆ. ಸೊ ಇವಾಗ ಎಷ್ಟೆಷ್ಟು ಕೊಟ್ಟಿದ್ದಾನೆ ಅಷ್ಟೆಷ್ಟು ನೆನಪು ಚೂರು ಚೂರನ್ನ ಪೂರ್ತಿ ಶಿಪಿವಿಷ್ಟ ಅರ್ಥ ಬೇಕಾಗಿಲ್ಲ. ಜಸ್ಟ್ ಸ್ವಾಕ್ಯ ರೂಪ ಅವನದ ಸ್ವಾಕ್ಯ ರಸ ರೂಪ ಅದು ಅಂತ ತಿಳ್ಕೊಂಡನು ನಡೆಯುತ್ತೆ ಎಂಬಲ್ಲಿ ಕೃಷ್ಣಾರ್ಥ ನಮಸ್ತೆ. ಬೇರೆ ಅರ್ಥಗಳು ತುಂಬಾ ಕೊಟ್ಟಿದ್ದಾರೆ, ಅದು ನೋಡೋಣ ನೆಕ್ಸ್ಟ್ ಕ್ಲಾಸ್. ಕೃಷ್ಣಾರ್ಥ.